ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಭಾನುವಾರದ ಅಂಕಣ ಪರಾಗಸ್ಪರ್ಶ. ಲೇಖನ ಮತ್ತು ವಾಚನ ಶ್ರೀವತ್ಸ ಜೋಶಿ. ಎರಡು ಸಾವಿರದ 2010 June 13 ಸಂಚಿಕೆ ದಾಟು ಲಘು ದಾಟಿಯ ಚಿಂತನೆಗಳ ಒಂದು ಕೂಟು. ತಲೆಬರಹ ನೋಡಿ ತಪ್ಪು ಕಲ್ಪನೆಗೆ ಒಳಗಾಗದಿರಿ. ಇದು SL ಭೈರಪ್ಪನವರ ದಾಟು ಕಾದಂಬರಿಯ ವಿಚಾರವಲ್ಲ. ಅದೇ ಹೆಸರಿನ ಆದರೆ ಭೈರಪ್ಪನವರ ಕಾದಂಬರಿ ಆಧಾರಿತವಲ್ಲದ ಕನ್ನಡ ಚಲನಚಿತ್ರದ ವಿಷಯವೂ ಅಲ್ಲ. ಒಂದು ಕ್ರಿಯಾಪದವಾಗಿ ನಮಗೆಲ್ಲ ಗೊತ್ತೇ ಇರುವ ದಾಟು ಎಂಬ ಶಬ್ದ ನನ್ನ ಅಥವಾ ನಿಮ್ಮ ತಲೆಯಲ್ಲಿ ಮೂಡಿಸಬಹುದಾದ ಸರಳ ವಿಚಾರಗಳ ಒಂದು ಸರಸಲಹರಿ. ಪ್ರಾಸಬದ್ಧವಾಗಿ ಹೇಳುವುದಾದರೆ ದಾಟು ಕುರಿತ ಲಘು ದಾಟಿಯ ಚಿಂತನೆಗಳ ರುಚಿಕರವಾದ ಕೂಟು. ಎಲ್ಲ ಬಿಟ್ಟು ದಾಟುವ ಪ್ರಕ್ರಿಯೆ ಏಕೆ ಪ್ರಸ್ತಾಪಕ್ಕೆ ಬಂತು ಎನ್ನುವುದನ್ನು ಆಮೇಲೆ ಹೇಳುತ್ತೇನೆ. ಅಂದಹಾಗೆ ದಾಟು ಕಾದಂಬರಿಗೆ 1975 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. 14 ಬೇರೆ ಬೇರೆ ಭಾಷೆಗಳಿಗೆ ಅನುವಾದಗೊಂಡು ಆ ಕಾದಂಬರಿ ಜನಮನ ಗೆದ್ದಿದೆ. ದಾಟು ಚಲನಚಿತ್ರಕ್ಕೂ ಮೊನ್ನೆಯಷ್ಟೇ ಜಿಂಬಾಬ್ವೆಯಲ್ಲೋ ಎಲ್ಲೋ ಒಂದು ಪ್ರಶಸ್ತಿ ಸಿಕ್ಕಿತೆಂದು ಓದಿದ ನೆನಪು. ಈ ನಮ್ಮ ದಾಟು ಕೂಟು ಹರಟೆಯಾದರೂ ಓದಿದಾಗ ಒಂದಿಬ್ಬರಿಗಾದರೂ ಖುಷಿ ಕೊಟ್ಟರೆ, ವಿಚಾರ ಪ್ರಚೋದಕವೆನಿಸಿದರೆ ಅದೇ ದೊಡ್ಡ ಪ್ರಶಸ್ತಿ ಗಳಿಸಿದಂತೆ. ಇಷ್ಟು ಹೇಳಿ ಇದರ ಪೀಠಿಕೆ ಹಂತವನ್ನು ಈಗ ದಾಟುವ. ದಾಟುವುದು ಎಂದೊಡನೆ ನಮಗೆ ಮೊದಲು ಕಣ್ಮುಂದೆ ಬರುವುದು ಯಾವುದೋ ಒಂದು ನದಿಯನ್ನು ದಾಟುವ, ಹಳ್ಳ ಕೊಳ್ಳ ದಾಟುವ ಅಥವಾ ರಸ್ತೆ ದಾಟುವ ಚಿತ್ರಣವೇ. ಹಾಗೆಯೇ ಗಡಿ ದಾಟುವುದು, ಲಕ್ಷ್ಮಣರೇಖೆ ದಾಟುವುದು, LOC ಅಥವಾ ಲೈನ್ ಆಫ್ ಕಂಟ್ರೋಲ್ ದಾಟುವುದು ಸಹ ನೆನಪಾಗಬಹುದು. ಇನ್ನು ಭವಾಬ್ಧಿ ದಾಟುವುದು, ಅದಕ್ಕಾಗಿ ತಂಬೂರಿ ಮೀಟುವುದು, ತಾಪತ್ರಯಗಳ ಜಂಜಡ ತುಂಬಿರುವ ಸಂಸಾರ ಸಾಗರವನ್ನು ದಾಟುವುದು ಎಂದೆಲ್ಲ ಮಾತಿನ ಅಂದಕ್ಕೆ ಬರವಣಿಗೆಯ ಚಂದಕ್ಕೆ ಬಳಸುತ್ತೇವೆ ಹೊರತು, ನದಿ ದಾಟುವುದು ಎಂದಾಗ ಮೂಡುವ ಸ್ಪಷ್ಟ ಚಿತ್ರಣ ಆ ಆಧ್ಯಾತ್ಮಿಕ ಆಲಂಕಾರಿಕ ಪದಪುಂಜಗಳಿಂದ ಬರುವುದಿಲ್ಲ. ಭವಾಬ್ಧಿ ಎಂದರೇನೇ ಏನೆಂದು ಸ್ಪಷ್ಟವಾಗಿ ಗೊತ್ತಿಲ್ಲದ ಮೇಲೆ ಅದನ್ನು ದಾಟುವ ಕಲ್ಪನೆ ಬಲು ಕಷ್ಟವೇ. ಹಾಗಾಗಿ ಇಲ್ಲಿಯೂ ನಾವು ನದಿ ದಾಟುವುದು, ರಸ್ತೆ ದಾಟುವುದು ಹೀಗೆ ನಮ್ಮ ಚಿಂತನೆಯ ಮಟ್ಟಕ್ಕೆ ನಿಲುಕುವ ಸಿಂಪಲ್ ವಿಚಾರಗಳನ್ನಷ್ಟೇ ವಿಶ್ಲೇಷಣೆಗೆ ಎತ್ತಿಕೊಳ್ಳೋಣ. ಆಗದೆ ರಸ್ತೆ ದಾಟುವುದೆಂದಾಗ ಕ್ಸಿಂಗ್ ಎಂಬ ಒಂದು ಥಿಂಗ್ ನನಗೆ ನೆನಪಾಗುತ್ತದೆ. ಅದರ ಬಗ್ಗೆ ನಿಮಗೆ ಹೇಳಬೇಕು. 10 ಹಿಂದೆ ಅಮೆರಿಕ ದೇಶಕ್ಕೆ ಬಂದ ಹೊಸತರಲ್ಲಿ ಗಮನಿಸಿದ್ದಿದು. ಆಗಿನ್ನೂ ನಾನು ಶಿಕಾಗೋದಲ್ಲಿ ಕಂಪನಿಯ ಗೆಸ್ಟ್ ಹೌಸ್ನಲ್ಲೇ ಉಳಕೊಂಡಿದ್ದೆ. ಅದರ ಹತ್ತಿರದಲ್ಲಿ 2 ಪುಟ್ಟ ಸರೋವರಗಳೆನ್ನಬಹುದಾದ ಕೆರೆಗಳಿದ್ದವು, ನಡುವೆ ರಸ್ತೆ. ಹೊಸ ದೇಶ, ಹೊಸ ಪರಿಸರ, ಆದ್ದರಿಂದ ಪ್ರತಿಯೊಂದನ್ನೂ ವಿಶೇಷ ಗಮನವಿಟ್ಟು ನೋಡುತ್ತಿದ್ದ ನನಗೆ ಆ ಕೆರೆಗಳ ಹತ್ತಿರ ರಸ್ತೆ ಬದಿಯಲ್ಲಿ ಒಂದು ಫಲಕ ಕಂಡಿತು. ಹಳದಿ ಬಣ್ಣದ ಆ ಫಲಕದಲ್ಲಿ ಡಕ್ಸ್ ಕ್ಸಿಂಗ್ ಎಂದು ಬರೆದದ್ದಿತ್ತು. ಡಕ್ ಎಂದರೆ ಬಾತುಕೋಳಿ, ಕ್ಸಿಂಗ್ ಎಂದರೇನು, ಅಥವಾ ಅದನ್ನು ಎಕ್ಸಿಂಗ್ ಎಂದು ಓದಬೇಕಾ? ಆ ಕೆರೆಗಳಲ್ಲಿ ದಷ್ಟಪುಷ್ಟವಾದ ಬಾತುಕೋಳಿಗಳು ಇದ್ದದ್ದು ಹೌದು. ಆದರೆ ಏನಿದು ಡಕ್ಸ್ ಕ್ಸಿಂಗ್? ಚೈನೀಸ್ ಭಾಷೆಯ ಪದದಂತಿದೆ, ಏನಾದರೂ ಇರಬಹುದು, ನನಗೇಕೆ ಎಂದುಕೊಂಡೆ. ಅದೇ ರಸ್ತೆಯಲ್ಲಿ ಮುಂದೆ ಹೋದರೆ ಒಂದು ಟ್ರಾಫಿಕ್ ಸಿಗ್ನಲ್. ಅಲ್ಲಿ ಒಂದು ಕಂಬಕ್ಕೆ ಜೋಡಿಸಿದ ಹಳದಿ ಫಲಕದಲ್ಲಿ ಪೆಡ್ ಕ್ಸಿಂಗ್ ಅಂತಿತ್ತು. ಒಬ್ಬ ಮನುಷ್ಯ ರಸ್ತೆ ದಾಟುವ ಚಿತ್ರವೂ ಇತ್ತು. ಓಹೋ, ಹಾಗೆ ಕ್ಸಿಂಗ್ ಅಂದರೆ ಕ್ರಾಸಿಂಗ್ ಅಥವಾ ದಾಟುವುದು, ಅರ್ಥ ಆಯಿತು. ಪೆಡ್ ಕ್ಸಿಂಗ್ ಅಂದರೆ ಪೆಡೆಸ್ಟ್ರಿಯನ್ಸ್ ಕ್ರಾಸಿಂಗ್, ಆದ್ದರಿಂದ ಡಕ್ಸ್ ಕ್ಸಿಂಗ್ ಅಂದರೆ ಬಾತುಕೋಳಿಗಳ ಕ್ರಾಸಿಂಗ್. ಮತ್ತೆ ಅವು ಒಂದು ಕೆರೆಯಿಂದ ಇನ್ನೊಂದಕ್ಕೆ ನಡೆದುಕೊಂಡು ಹೋಗಬೇಕಾದರೆ ಮಧ್ಯದ ರಸ್ತೆ ದಾಟಬೇಕಲ್ಲ, ಅದಕ್ಕೆ ಅಲ್ಲಿ ಡಕ್ಸ್ ಕ್ರಾಸಿಂಗ್ ಬೋರ್ಡ್. ಆಮೇಲೆ ಕೆಲವು ಕಡೆ ಡೀರ್ಸ್ ಕ್ಸಿಂಗ್ ಬೋರ್ಡ್ಗಳನ್ನು ನೋಡಿದ ಮೇಲೆ ಈ ದೇಶದಲ್ಲಿ ಪ್ರಾಣಿಗಳು ಬೋರ್ಡ್ ನೋಡಿಯೇ ರಸ್ತೆ ದಾಟುವುದಿರಬಹುದು ಎಂದುಕೊಂಡೆ. ವೈ ಡಿಡ್ ದ ಚಿಕನ್ ಕ್ರಾಸ್ ದಿ ರೋಡ್ ಎಂಬ ಪುರಾತನ ಪ್ರಸಿದ್ಧ ಇಂಗ್ಲಿಷ್ ಜೋಕ್ ಇದೆಯಲ್ಲ, ಬಹುಶಃ ಚಿಕನ್ ಕ್ಸಿಂಗ್ ಎಂಬ ಬೋರ್ಡ್ ನೋಡಿ ಸರಿಯಾದ ಸ್ಥಳದಲ್ಲೇ ರಸ್ತೆ ದಾಟಿರಬಹುದು ಆ ಫೇಮಸ್ ಕೋಳಿ. ಅಂದ ಹಾಗೆ ಪೆಲ್ಡ್ ಕ್ಸಿಂಗ್ ಎಂಬ ಫಲಕವನ್ನು ಝೀಬ್ರಾ ಕ್ಸಿಂಗ್ ಎಂದು ಬರೆಯಬಹುದಲ್ಲ ಎಂದು ಯೋಚಿಸಿದ್ದಿದೆ ತರ್ಕಕ್ಕಾಗಿ ತುರಿಸುವ ನನ್ನ ತಲೆ. ಇರಲಿ, ಇವತ್ತಿನ ಮೇನ್ ಫೋಕಸ್ ರಸ್ತೆ ದಾಟುವುದಲ್ಲ, ನದಿ ದಾಟುವುದು. ಕ್ಸಿಂಗ್ ಥಿಂಗನ್ನು ಅಲ್ಲೇ ಬಿಟ್ಟು ನದಿ ದಾಟುವುದಕ್ಕೆ ರೆಡಿಯಾಗೋಣ. ನಾವು ನದಿಯನ್ನು ಹೇಗೆ ದಾಟುತ್ತೇವೆ? ಬೇಸಿಗೆಯಲ್ಲಿ ಕೆಲವು ಸಣ್ಣ ಪುಟ್ಟ ನದಿಗಳಲ್ಲಿ ಮೊಣಕಾಲಿನವರೆಗಷ್ಟಾಗುವಷ್ಟೂ ನೀರಿರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ನದಿಯಲ್ಲೇ ನಡೆದುಕೊಂಡು ಹೋಗುತ್ತಾ ದಾಟಬಹುದು. ಹಾಂ, ನಾನು ಹೇಳುತ್ತಿರುವುದು ನಗರಗಳ ಕೊಚ್ಚೆ ತುಂಬಿಕೊಂಡು ನಾರುವ ನದಿಗಳ ಬಗ್ಗೆ ಅಲ್ಲ, ಗ್ರಾಮೀಣ ಪರಿಸರದಲ್ಲಿ ಜುಳುಜುಳು ಹರಿಯುವ ನದಿ ತೊರೆಗಳು. ಆಹಾ, ಕಾಲಿಗೆ ಕಚಗುಳಿಯಿಡುವ ಆ ತಣ್ಣೀರಿನಲ್ಲಿ ನಡೆಕೊಂಡು ಹೋಗುತ್ತಾ ನದಿ ದಾಟುವುದು ಎಷ್ಟು ಹಿತಕರ ಅನುಭವ. ಹೀಗೆ ನದಿಯಲ್ಲೇ ನಡೆದುಕೊಂಡು ಹೋಗಿ ನದಿ ದಾಟುವುದು ಒಂದನೇ ವಿಧಾನ. ನದಿಯಲ್ಲಿ ನೀರು ತುಂಬ ಆಳವಿರುವಾಗ ನಡೆದುಕೊಂಡು ದಾಟುವುದಾಗದು, ಆಗ ದೋಣಿಯ ಸಹಾಯ ಬೇಕು. ದೋಣಿಯಲ್ಲಿ ಕುಳಿತು ನದಿ ದಾಟುವುದರ ಸೊಗಸು ಹೆಚ್ಚಬೇಕಿದ್ದರೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಹಾಡನ್ನು ಗುಣಗುಣಿಸಬೇಕು. ಅಷ್ಟು ಒಳ್ಳೆಯ ಹಾಡು ಬರೆದ ಕುವೆಂಪು ನೆನಪಾಗಬೇಕು. ದೋಣಿ ಏರ ಬಯಸದ ಸಾಹಸಿಗರು ಅಥವಾ ದೋಣಿಯವನಿಗೆ ಕೊಡಲು ದುಡ್ಡಿಲ್ಲದಾಗ ಅವನ ಕೃಪಾಕಟಾಕ್ಷಕ್ಕೆ ಕಾಯುವುದು ತರವಲ್ಲ ಎನ್ನುವ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಂತಹ ಕೆಚ್ಚೆದೆಯ ಸ್ವಾಭಿಮಾನಿಗಳು ಈಜಿಕೊಂಡೇ ನದಿ ದಾಟಬಹುದು. ಅವರಿಗೆ ಹೊಳೆ ದಾಟಿದ ಮೇಲಲ್ಲ, ದಾಟುವುದಕ್ಕೂ ಅಂಬಿಗನ ಹಂಗು ಬೇಡ. ಮಿಹಿರ್ ಸೇನ್ನಂತಹ ಶೂರರು ನದಿಯನ್ನೇನು, ಕಡಲನ್ನೇ ಈಜಿ ದಾಟುತ್ತಾರೆ ದಾಖಲೆಗಳಿಗೋಸ್ಕರ. ಒಟ್ಟಿನಲ್ಲಿ ನಡಿಗೆ, ದೋಣಿ, ಈಜು ಮೂರು ವಿಧಾನಗಳಾದವು ನದಿ ದಾಟಲಿಕ್ಕೆ. ಮೂರರಲ್ಲೂ ಸಾಮ್ಯವೇನೆಂದರೆ ನೀರನ್ನು ಸ್ಪರ್ಶಿಸುತ್ತಲೇ ದಾಟುವುದು. ನದಿಗೆ ಅಡ್ಡವಾಗಿ ಸಂಕ ಸೇತುವೆ ಕಟ್ಟಿ ಅದರ ಮೇಲಿನಿಂದ ನಡೆದುಕೊಂಡು ಹೋಗಿ ಅಥವಾ ವಾಹನದಲ್ಲಿ ಸಾಗಿ ನದಿ ದಾಟುವುದು. ಪ್ರಪಂಚದ ಜನಸಂಖ್ಯೆಯ 90% ಜನರು, ಪ್ರಪಂಚದ ನದಿಗಳ ಪೈಕಿ 90%+ ಬಹುಶಃ ಈ ವಿಧಾನದಲ್ಲೇ ದಾಟುವುದು. ಅದರ ಬಗ್ಗೆ ಹೆಚ್ಚಿನ ವಿವರಣೆ ಇಲ್ಲಿ ಬೇಡ. ಮತ್ತೆ ಪೌರಾಣಿಕ ಕಥೆಗಳನ್ನು ಉಲ್ಲೇಖಿಸುವುದಾದರೆ ಭಾಗವತದಲ್ಲಿ ವಸುದೇವನಿಗೆ, ರಾಮಾಯಣದಲ್ಲಿ ರಾಮ ಸೀತೆ ಲಕ್ಷ್ಮಣರಿಗೆ ಯಮುನಾ ನದಿ ದಾಟಬೇಕಾಗಿ ಬಂದಾಗ ಅದು ತನ್ನ ಪ್ರವಾಹವನ್ನು ನಿಲ್ಲಿಸಿ ಅವರಿಗೆ ದಾರಿ ಮಾಡಿಕೊಟ್ಟಿತ್ತಂತೆ. ಆದರೆ ನಮ್ಮಂಥ ಹುಲುಮಾನವರಿಗೆಲ್ಲ ಯಾವ ನದಿಯೂ ಆ ರೀತಿ ದಾರಿ ಮಾಡಿಕೊಡುವುದಿಲ್ಲ. ಹಾಗಾಗಿ ನಮಗದು ನದಿ ದಾಟುವ ವಿಧಾನವಾಗುವುದಿಲ್ಲ. ಅಥವಾ ಕಾವೇರಿ ನದಿಯನ್ನು ಒಂದೇ ಗುಕ್ಕಿನಲ್ಲಿ ಹಾರಿ ದಾಟಿದ ಮೇಕೆಯಂತೆ ನಾವು ಹಾರಲಾರೆವಲ್ಲ. ಅಂದಹಾಗೆ ಮೇಕೆದಾಟು ಒಂದು ವೇಳೆ ಅಮೆರಿಕದಲ್ಲಿರುತ್ತಿದ್ದರೆ ಗೋಟ್ ಕ್ಸಿಂಗ್ ಎಂದು ಎಷ್ಟು ಪ್ರಸಿದ್ಧ ಪ್ರವಾಸಿ ತಾಣವಾಗುತ್ತಿತ್ತೋ ಏನೋ. ನಿಜ, ವಿಮಾನದಲ್ಲಿ ಹಾರುತ್ತಾ ನದಿಗಳನ್ನೂ ಸಮುದ್ರಗಳನ್ನೂ ದಾಟುತ್ತೇವೆ. ಹಾಗೆನ್ನುವಾಗ ನನಗೆ ಇನ್ನೊಂದು ಲಾಜಿಕ್ ನೆನಪಾಗುತ್ತಿದೆ. ಇದು ಪುತ್ತೂರು ನರಸಿಂಹನಾಯಕ್ ಹಾಡಿರುವ ದಾಸನಾಗೋ ವಿಶೇಷನಾಗೋ ಭಕ್ತಿಗೀತೆಯಲ್ಲಿ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಎಂಬ ಸಾಲನ್ನು ಕೇಳಿ ನನ್ನ ಮಡದಿಯ ಉವಾಚ. ಭಾರತದಿಂದ ಅಮೆರಿಕಕ್ಕೆ ಬರುವಾಗ ಎಷ್ಟೋ ನದಿ ಕೆರೆ ಸಮುದ್ರಗಳ ಮೇಲಿನಿಂದ ನಮ್ಮ ವಿಮಾನ ಹಾರಿರುತ್ತದೆ. 84 ಲಕ್ಷವೇನು, ಅದಕ್ಕಿಂತಲೂ ಹೆಚ್ಚು ಜೀವರಾಶಿಯನ್ನು ದಾಟಿ ಬಂದ ಶರೀರವಿದು ಎನ್ನುತ್ತಾಳವಳು. ಮೆಚ್ಚಲೇಬೇಕಾದ ತರ್ಕಬದ್ಧ ಹಾಸ್ಯಪ್ರಜ್ಞೆ. ಸರಿ, ಮತ್ತೆ ನದಿ ದಾಟುವ ವಿಚಾರಕ್ಕೆ ಬಂದರೆ ಒಂದು ಸೂಕ್ಷ್ಮ ಸಂಗತಿಯನ್ನು ನಾವು ಗಮನಿಸಬೇಕಾಗುತ್ತದೆ. ಮೇಲೆ ವಿವರಿಸಿದಂತೆ ನದಿ ದಾಟುವ ಎಲ್ಲ ವಿಧಾನಗಳಲ್ಲೂ ಒಂದು ಸಾಮಾನ್ಯ ಅಂಶವಿದೆ. ಅದೇನೆಂದರೆ ನದಿ ಅಥವಾ ನದಿಯ ನೀರು ನಮ್ಮ ಕೆಳಗಿರುತ್ತದೆ ಮತ್ತು ನಾವು ಅದರ ಮೇಲಿಂದ ಹಾಯ್ದು ದಾಟುತ್ತೇವೆ. ಅಸಲಿಗೆ ದಾಟು ಪದ ನಮ್ಮ ಮನಸ್ಸಿನಲ್ಲಿ ಮೂಡಿಸುವ ಚಿತ್ರಣವೇ ಹಾಗೆ. ಆದರೆ ನನಗೊಂದು ಜಿಜ್ಞಾಸೆ ಇದೆ, ಅದನ್ನೀಗ ವಿವರಿಸುತ್ತೇನೆ. ದಾಟುವ ಯೋಚನೆ ಏಕೆ ಬಂತೆಂದು ಆಮೇಲೆ ತಿಳಿಸುತ್ತೇನೆಂದಿದ್ದೇನಲ್ಲ, ಈಗ ಕೇಳಿ. 5-6 ತಿಂಗಳ ಹಿಂದೆ ನನ್ನ ಉದ್ಯೋಗ ಸ್ಥಳವು Washington DC ನಗರದ ಕೇಂದ್ರ ಭಾಗಕ್ಕೆ ವರ್ಗಾವಣೆಯಾಗಿದೆ. ನಮ್ಮ ಮನೆ ಇರುವುದು ವರ್ಜೀನಿಯಾ ಸಂಸ್ಥಾನದ ರೆಸ್ಟನ್ ಎಂಬ ಉಪನಗರದಲ್ಲಿ, ವಾಷಿಂಗ್ಟನ್ನಿಂದ ಸುಮಾರು 25 ಮೈಲುಗಳಷ್ಟು ದೂರ. ಅಲ್ಲಿಂದ ವಾಷಿಂಗ್ಟನ್ ಡೌನ್ ಟೌನ್ಗೆ ಅಂದರೆ ನಗರ ಕೇಂದ್ರಕ್ಕೆ ಬರಲು ಮೆಟ್ರೋ ರೈಲು ಸೌಕರ್ಯ ಚೆನ್ನಾಗಿಯೇ ಇರುವುದರಿಂದ ನಾನೀಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಬಳಕೆದಾರನಾಗಿದ್ದೇನೆ. ಅದು ನನಗೆ ತುಂಬ ಖುಷಿಯ ವಿಚಾರ ಕೂಡ. ವಾಷಿಂಗ್ಟನ್ ಡಿ ಸಿ ನಗರಕ್ಕೂ ವರ್ಜೀನಿಯಾ ಸಂಸ್ಥಾನಕ್ಕೂ ನಡುವೆ ಪೊಟೊಮ್ಯಾಕ್ ನದಿ ಇದೆ. ಅದು ಅವೆರಡರ ಗಡಿರೇಖೆ. ಮೆಟ್ರೋ ರೈಲು ಭೂಗತ ಮಾರ್ಗದಲ್ಲೇ ಸಂಚರಿಸುವುದಾದ್ದರಿಂದ ಪೊಟೊಮ್ಯಾಕ್ ನದಿಯನ್ನು ಸೇತುವೆಯ ಮೇಲೆ ದಾಟುವುದಿಲ್ಲ. ಬದಲಿಗೆ ನದಿಯ ಕೆಳಗಿನಿಂದಲೇ ಕೊರೆದಿರುವ ಸುರಂಗದ ಮೂಲಕ ಹಾಯ್ದು ಹೋಗುತ್ತದೆ. ಅಂದರೆ ದಿನಾ ಬೆಳಿಗ್ಗೆ ಮತ್ತು ಸಂಜೆ ನಾನು ಪೊಟೊಮ್ಯಾಕ್ ನದಿಯ ಒಂದು ತೀರದಿಂದ ಇನ್ನೊಂದು ತೀರಕ್ಕೆ ಹೋಗುತ್ತೇನೆ, ಆದರೆ ದಾಟುವುದಿಲ್ಲ. ಹೀಗೆ ನದಿಯ ಕೆಳಗೆ ಸುರಂಗಗಳಿರುವುದು ಅಮೆರಿಕ ಮತ್ತಿತರ ದೇಶಗಳಲ್ಲಿ ತೀರಾ ಸಾಮಾನ್ಯ. ನ್ಯೂಜೆರ್ಸಿ ಮತ್ತು ನ್ಯೂಯಾರ್ಕ್ ನಡುವಿನ ರೈಲು ಸಂಪರ್ಕ ಸಹ ನಡುವೆ ಗಡಿಯಾಗಿರುವ ಹಡ್ಸನ್ ನದಿಯ ಕೆಳಗಿನಿಂದಿರುವ ಸುರಂಗ ಮಾರ್ಗದ ಮೂಲಕವೇ ಇರುವುದು. ಲಂಡನ್ ನಗರದಲ್ಲಂತೂ ಥೇಮ್ಸ್ ನದಿಯ ಕೆಳಗಿನಿಂದ ಸುರಂಗ ಮಾರ್ಗಗಳು ಬಹಳಷ್ಟಿವೆ. ಅಷ್ಟೇಕೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ಹೈಸ್ಪೀಡ್ ರೈಲುಗಳ ಓಡಾಟಕ್ಕಾಗಿ ಸಮುದ್ರದ ಕೆಳಗಿನಿಂದ ಸುರಂಗ ಮಾರ್ಗವಿದೆ. ಅಟ್ಲಾಂಟಿಕ್ ಸಮುದ್ರವನ್ನು ಉತ್ತರ ಸಮುದ್ರದೊಂದಿಗೆ ಜೋಡಿಸುವ ಇಂಗ್ಲಿಷ್ ಚಾನೆಲ್ ಜಲಸಂಧಿಯ ಕೆಳಗಿನಿಂದ ಆ ಸುರಂಗ ಇರುವುದು. ಅದನ್ನು ಚಾನೆಲ್ ಟನೆಲ್ ಅಥವಾ ಚನೆಲ್ ಎಂದು ಕರೆಯುತ್ತಾರೆ. ಹೀಗೆ ನದಿ ಸಮುದ್ರಗಳ ಕೆಳಗೆ ಸುರಂಗ ಮಾರ್ಗವಾಗಿ ಸಂಚರಿಸುವವರು ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ. ಅವರಿಗೂ ಈ ಆಲೋಚನೆ ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ. ನಾನಂತೂ ದಿನಾ ಬೆಳಿಗ್ಗೆ ಸಂಜೆ ಮೆಟ್ರೋ ರೈಲಿನಲ್ಲಿ ಪೊಟೊಮ್ಯಾಕ್ ನದಿಯ ಕೆಳಗಿನಿಂದ ಹೋಗುವಾಗೆಲ್ಲ ಅಂದುಕೊಳ್ಳುತ್ತೇನೆ, ಚಾಪೆಯ ಕೆಳಗೆ ತೂರುವುದು, ರಂಗೋಲಿಯ ಕೆಳಗೆ ತೂರುವುದು ಅಂತೇವಲ್ಲ, ನದಿಯ ಕೆಳಗೆ ತೂರಿಕೊಂಡು ಹೋಗುವುದು ಎಂದು ಹೇಳಬಹುದೇನೋ. ಅದೇಕೋ ದಾಟು ಕ್ರಿಯಾಪದ ಇದಕ್ಕೆ ಸರಿಹೊಂದುವುದಿಲ್ಲ ಎಂದು ನನ್ನ ಅಭಿಪ್ರಾಯ. ನೀವೇನಂತೀರಿ? ಇಲ್ಲಿಗೆ 2010 ಜೂನ್ 13ರ ಪರಾಗಸ್ಪರ್ಶ ಸಂಚಿಕೆ ಮುಗಿಯಿತು. ಮತ್ತೆ ಭೇಟಿ ಮುಂದಿನ ವಾರ. ಅಲ್ಲಿಯವರೆಗೆ ನಮಸ್ಕಾರ.